अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्र रुद्रादि देवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति।
सर्वोत्तमो विष्णुरसोरमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतादि उत्सवः नामकाः पाण्डवाश्चैव किमकुर्वत सञ्जया देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि वेशतः। गुणगणधरं पतिं रमायाः जगतः दहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूणपि गुरुमश्रीकृष्णगीतायाः भाष्याद्युक्तार्थसङ्ग्रहम्। ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆಯಲ್ಲಿ ಅರ್ಜುನನ ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ಭಗವಂತ ಉತ್ತರಿಸ್ತಾ ಇದ್ದಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಹಿಸ್ಥಸ್ಯ ಕೇಶವ ಸ್ಥಿತಭೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಸ್ಥಿತಪ್ರಜ್ಞ ಸಮಾಧಿ ಸ್ಥಿತಿಯನ್ನು ಅಸಂಪ್ರಜ್ಞಾತ ಸ್ಥಿತಿ ಸಮಾಧಿ ಸ್ಥಿತಿಯನ್ನು ಸಾಧಿಸಿದಂತಹ ಸ್ಥಿತಪ್ರಜ್ಞನ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು? ಇದು ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ. ಮುಂದೆ ಅಂಥ ಅಪರೋಕ್ಷ ಜ್ಞಾನಿ ತನ್ನ ಗುರಿಯನ್ನು ಸಾಧಿಸಿ ಆಗಿರೋದ್ರಿಂದ ಜ್ಞಾನಸಿದ್ಧಿಯನ್ನು ಪಡೆದಿರೋದ್ರಿಂದ ಇನ್ನು ಮುಂದೆ ಯಾತಕ್ಕೆ ನಿಲ್ಲೋದು, ಕೂಡೋದು, ಓಡಾಡೋದೆಲ್ಲ ಮಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಾಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಬಂದು, ಯಾವನು ಎಲ್ಲ ರೀತಿಯಲ್ಲೂ ಸಹ ಮನೋಗತಾನ್ ಕಾಮಾನ್ ಮನಸ್ಸಿನಲ್ಲಿ ನೆಲೆಸಿರ್ತಕ್ಕಂಥ ಕಾಮನೆಗಳನ್ನ ಸಂಪೂರ್ಣವಾಗಿ ಪ್ರಜಹಾತಿ ತರೆಯುತ್ತಾನೆಯೋ ಆಗ ಅವನಿಗೆ ಜ್ಞಾನ ಸಿದ್ಧಿಯಾಗಿದೆ ಅಂತ ಅರ್ಥ. ನಮಗಾಗ ಬಂದು ಸಂಶಯಕ್ಕೆ ಉತ್ತರ ಕೊಟ್ಟರು. ಈ ರೀತಿಯಾಗಿ ಎಲ್ಲವನ್ನೂ ತರೆಯೋದಾದ್ರೆ ಆಶಾಕಾಂಕ್ಷೆಗಳನ್ನ ಅವನಿಗೆ ತೃಪ್ತಿ ಹಾಕಿ ಸಿಗಬೇಕು ಅಂದ್ರೆ ಆತ್ಮನ್ನೇ ಆತ್ಮನಾ ಪುಷ್ಟಃ ಭಗವಂತನ ಅನುಗ್ರಹದಿಂದ ಆನಂದವನ್ನು ಪಡ್ತಾ ಇದ್ದಾನೆ ಹೊರತು ಈ ಭೌತಿಕ ಆನಂದದ ಪರಿಕಲ್ಪನೆ ಅವನಿಗಿಲ್ಲ, ಆಧ್ಯಾತ್ಮಿಕ ಆನಂದವನ್ನು ಪಡ್ತಾ ಇದ್ದಾನೆ. ಈ ಸ್ಥಿತಿಯಲ್ಲಿ ಅವನ ಆನಂದ ಪಡೋದು ಅವನ ಒಳಗಿನ ಸ್ಥಿತಿಯಾಯಿತು. ನಮ್ಗೆ ಹೊರಗೆ ಹಾಗೆ ಗೊತ್ತಾಗಬೇಕು ಅಂದ್ರೆ ದುಃಖೇಶ್ವ ನಿದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ದುಃಖಗಳು ಬಂದಾಗ ಕುಗ್ಗದೇನೆ, ಸುಖ ಸಂತೋಷಗಳು ಒದಗಿದಾಗ ಉಬ್ಬದೇನೆ ಅವನು ಇರ್ತಾನೆ, ಅವನ ಅಪರೋಕ್ಷ ಜ್ಞಾನಿ. ನಾವು ಈ ಪರೀಕ್ಷೆಯನ್ನು ಮಾಡಬೇಕು. ಯಾವಾಗ ನಮಗೆ ಈ ರೀತಿಯಾದಂತಹ ಲಕ್ಷಣ ಕಾಣುತ್ತೇವೆ ಅವನು ಜ್ಞಾನ ಸಿದ್ಧಾಂತ ತಿಳ್ಕೊಳ್ಬೇಕು ಹೊರತು ಯಾವನು ದುಃಖಿತನಾಗ್ತಾನೆ ಅವನು ಜ್ಞಾನಸಿದ್ಧನಲ್ಲ, ಯಾವನು ಸಂತೋಷದಿಂದ ತೀರಿ ಉಬ್ಬಿಟ್ಟು ಬಿಡ್ತಾನೆ ಅವನು ಜ್ಞಾನಸಿದ್ಧನಲ್ಲ. ಮತ್ತು ಮನುಷ್ಯ ಲೌಕಿಕದಲ್ಲಿ ಭಾರಿ ಸಂತೋಷ ಪಡ್ತಾನೆ, ಅದು ಮುಂದೇನಂತೂ ಎಚ್ಚರವೇ ಇಲ್ಲ, ಮುಂದೆ ಅನಾಹುತದ ಪರಿಕಲ್ಪನೆ ಇಲ್ಲ. ಎಷ್ಟು ಸುಖ ಸಂತೋಷ ಇದ್ರೂ ಕೂಡ ಯೋಚನೆ ಮಾಡ್ತಿರ್ತಾರೆ ಜೈಲೊಳಗೆ ಮುಷ್ಟಾನ್ನ ಭೋಜನ ಹಾಕ್ತಾ ಇರ್ತಾರೆ, ಮುಷ್ಟಾನ್ನ ಭೋಜನ. ಆದ್ರೆ ಬೆಳಿಗ್ಗೆ 6 ಗಂಟೆ ಹೆಂಗ್ ಮಾಡ್ತಾರ ಅವನ ಅದೇ ಸಂತೋಷ ಪಡೋ ಯೋಚನೆ ಮಾಡಿ. ಆಗ ಎಷ್ಟು ಅವನಿಗೆ ವಿವಿಧ ವರ್ಷಭೋಜ್ಯ ಮಾಡಿದರೂ ಕೂಡ ಅವನಿಗೆ ಬೆಳಿಗ್ಗೆ ಸಾವಿದೆ ಅಂತ ಗೊತ್ತಾದ ತಕ್ಷಣ ಇದರ ಬಗ್ಗೆ ಆಸಕ್ತಿ ಹುಟ್ಟ ಸಾಧ್ಯತೆನೇ ಇಲ್ಲ. ಅಲ್ಲಿಯೂ ಸಂತೋಷ ಪಡ್ತಾ ಅಂದ್ರೆ ಹುಚ್ಚ ಅವನಿಗೆ, ತನ್ನ ಸಾವಿನ ಎಚ್ಚರವೇ ಅವನಿಗಿಲ್ಲ ಅಂತ ಅರ್ಥ. ಆದ್ದರಿಂದ ಸುಖ ಸಂತೋಷಗಳನ್ನ ಗೆಲ್ಲಲೇಬೇಕು. ಅದಕ್ಕೆ ವಿಶೇಷವಾದಂತಹ ಸಾಧನ ಮಾರ್ಗ ಏನು? ಸುಖ ಸಂತೋಷವನ್ನ ಗೆಲ್ಲೋದು ಜ್ಞಾನಿಯ ದೊಡ್ಡ ಲಕ್ಷಣ. ಆ ಪ್ರಯತ್ನ ಮಾಡೋದು ಸಾಧಕನ ಒಂದು ಸಾಧನೆಯ ಮಾರ್ಗ. ಅವನು ಸಿದ್ಧ, ಇವನು ಸಾಧಕ. ಅವನು ದುಃಖ ಸುಖ ದುಃಖಗಳ ಆವೇಗವನ್ನು ಗೆದ್ದಿದ್ದಾನೆ, ಅವನಿಗೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಂಥ ಪ್ರಯತ್ನಕ್ಕೆ ಅತಿ ಶ್ರೇಷ್ಠವಾದ ಹಾದಿ ಯಾವುದು ಅಂದ್ರೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ತಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಂಥ ಸಾಧನೆಗೆ ನಿರಾಹಾರ ವ್ರತ ಇದೆಯಲ್ಲ, ಅದು ಶ್ರೇಷ್ಠವಾದ ಸಾಧನೆ. ನಿರಾಹಾರ ಅತಿ ಶ್ರೇಷ್ಠವಾದಂತಹ ಇಂದ್ರಿಯಜಯದ ಸಾಧನೆ ಅಂತ ಭಗವಂತ ಹೇಳಿದ. ಒಮ್ಮೊಮ್ಮೆ ನಿರಾಹಾರ ಇದ್ರೆ ನಿರಾಹಾರ ಅಂತ ಕರೆಯೋದಿಲ್ಲ, ನಿರಾಹಾರ ವ್ರತ ಆಗದು. ವ್ರತ ಅಂತ ಕರೆದ್ರೆ ನೀವೇನ ಮಾಡೋದಕ್ಕೆ ವ್ರತ ಅಂತ ಕರೀತಾರೆ. ಒಮ್ಮೊಮ್ಮೆ ಸತ್ಯ ಯಾರೋ ಹೇಳ್ತಾರೆ, ಅದು ಸತ್ಯಸಂಧ ಅಂತ ಯಾರು ಕರೆಯೋದಿಲ್ಲ. ಸದಾ ಸತ್ಯ ಹೇಳ್ತಿದ್ರೆ ಸತ್ಯವ್ರತ ಸತ್ಯಸಂಧ ಆ ಮಾತು ಉಪಯೋಗಿಸ್ತಾರೆ. ಒಮ್ಮೊಮ್ಮೆ ಸತ್ಯ ಹೇಳೋದಾಗಲಿ ಒಮ್ಮೊಮ್ಮೆ ಉಪವಾಸ ಇರೋದಾಗಲಿ ಯಾರು ಬೇಕಾದ್ರೂ ಮಾಡ್ತಾರೆ, ಅದು ದೊಡ್ಡದಲ್ಲ. ನಿರಾಹಾರವನ್ನು ನಿಯಮೇನ ಮಾಡಬೇಕು. ಇವತ್ತು ಅನೇಕರು ಮೊದಲೇ ಹೇಳಿದ್ದೇನೆ, ನಿರಾಹಾರ ಅಂತ ಹೇಳಿದ್ರೆ ಹೊಟ್ಟೆಗೆ ಆಹಾರ ಹಾಕದೇ ಇರೋದು ಇಷ್ಟೇ ಅನೇಕರಿಗೆ ಗೊತ್ತಿಲ್ಲ ಮೊದಲು. ಆದರೆ ತುಂಬಾ ಜನ ಅಷ್ಟೇನು ತಿಳ್ಕೊತಾರೆ ತಪ್ಪದು. ಒಂದು ಏಕಾದಿ ದಿವಸ ಉಪವಾಸ ಮಾಡಿರ್ತಾರೆ, ಟಿವಿ ನೋಡ್ತಾ ಕೂತಿರ್ತಾರೆ, ಯಾವುದನ್ನು ಅದು ಕಣ್ಣಿಗೆ ಆಹಾರ ಹಾಕ್ತಾ ಇದ್ದಾರೆ ಅವರೀಗ. ಭಗವಂತ ನಿರಾಹಾರ ಅಲ್ಲ, ಅದೀಗ ಕಣ್ಣಿಗೆ ಯಾವುದೋ ಆಹಾರ ಹಾಕ್ತಾ ಇದ್ದಾರೆ, ಯಾವುದೋ ಒಂದು ಕೆಟ್ಟ ಹಾಡು ಕೇಳ್ತಾ ಇದ್ದಾರೆ. ಅಂದ್ರೆ ನೀವು ಬಾಯಿಂದ ಆಹಾರ ತಗೊಳ್ದೆ ಹೋದ್ರು ಕೂಡ ಕಿವಿಯಿಂದ ಕಣ್ಣಿಂದ ಆಹಾರ ತಗೊಂಡ್ಬಿಟ್ಟಿದ್ದೀರಿ ಅಂತ ಅರ್ಥ. ಆದ್ರಿಂದನೇ ಅಲ್ಲೆಲ್ಲ ನಿಯಂತ್ರಣ ಮಾಡಬೇಕಾಗ. ಇದು ವ್ರತ ಆದ್ದರಿಂದ ಹೇಗೆ ಆಹಾರ ತ್ಯಾಗ ಮಾಡಬೇಕೋ ಹಾಗೆ ದುಷ್ಟ ವಸ್ತುಗಳ ದರ್ಶನ ಸ್ಪರ್ಶನಾದಿಗಳನ್ನು ಸಹ ತ್ಯಾಗ ಮಾಡಲೇಬೇಕು. ಈ ಪರಿಕಲ್ಪನೆ ಬಂದ್ರೆ ವ್ರತದ ಮುಖ್ಯವಾಗಿರತಕ್ಕಂತಹ ಹೃದಯವನ್ನು ಕಾಣುತ್ತೆ, ಇದರಿಂದ ಸಾಧ್ಯ. ಇಂಥ ಒಂದು ಸಾಧನೆ ನಿರಾಹಾರ ವ್ರತದ ಸಾಧನೆಗೆ ನಮ್ಮ ನಿತ್ಯ ಜೀವನದ ದೃಷ್ಟಾಂತವಾಗಿ ಏಕಾದಶಿ ವ್ರತವನ್ನ ಶಾಸ್ತ್ರ ಉಲ್ಲೇಖ ಮಾಡಿತು. ಅದಕ್ಕೆ ಪೋಷಕವಾಗಿ ಏಕಾದಶಿ ವ್ರತದ ಬಗ್ಗೆ ಇಷ್ಟೆಲ್ಲ ವೈಭವವನ್ನು ಹೇಳಿದ್ದಾರೆ ಶಾಸ್ತ್ರ. ಅದಕ್ಕಿಂತ ಮಿಗಿಲಾದಂತಹ ವ್ರತ ಒಂದು ಉಂಟು, ಅದಕ್ಕಿಂತ ಮಿಗಿಲಾದ ವ್ರತ ಒಂದು ಉಂಟು ಅಂತ ಕೇಳಿದರೆ ಅದನ್ನ ಮತ್ತೆ ಪುರಾಣದಲ್ಲಿ ಹೇಳುತ್ತಾರೆ. ಆಚಾರ್ಯರು ಜಯಂತಿ ನಿರ್ಣಯನ ಗ್ರಂಥವನ್ನೇ ಬರೆದು ಹೇಳುತ್ತಾರೆ. ಮತ್ತೊಂದು ಅಂತಹ ವ್ರತ, ಏಕಾದಶಿ ಅಂತಹ ವ್ರತ ಅಲ್ಲ, ಏಕಾದಶಿಗಿಂತ ದೊಡ್ಡ ವ್ರತ ಅಂತ ಕೇಳಿದರೆ ರೋಹಿಣ್ಯಾಮರ್ಧರಾತ್ರಿಯೇತು ಯದಾ ಕಾಳಾಷ್ಟಮೀ ಭವೇ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವ ಪಾಪ ಪ್ರನಾಶಿನಿ. ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಅಂತ ಏನ್ ಹೇಳ್ತೇವೆ ಅದಕ್ಕಿಂತ ದೊಡ್ಡ ವ್ರತ. ಆದ್ದರಿಂದ ಎರಡು ವ್ರತಗಳನ್ನು ಸಹ ಮಾಡಲೇಬೇಕು. ಎರಡಲ್ಲಿ ಒಂದನ್ನು ಮಾಡಿದರೆ ಅಲ್ಲ, ಎರಡನ್ನು ಸೇರಿಯೇ ಮಾಡಬೇಕೇ ಹೊರತು ಅದು ವರ್ಷಕ್ಕೆ ಒಂದು, ಇದು ವರ್ಷಕ್ಕೆ 24 ಸರಾಸರಿ. ಕೆಲವೊಮ್ಮೊಂದು ಹೆಚ್ಚಬಹುದು, ಒಂದೆರಡು ಹೆಚ್ಚಾಗಬಹುದು ಅಷ್ಟೇ ಹೊರತು ಅಷ್ಟನ್ನ ಮಾಡಿದರೆ ಆಗ ಉಪವಾಸ ವ್ರತದ ಸ್ಪಷ್ಟವಾಗಿರತಕ್ಕಂಥ ಕಲ್ಪನೆ ಬಂದಾಗ ದೇಹದ ಮೇಲೆ ಇಂದ್ರಿಯಗಳ ಮೇಲೆ ಒಳ್ಳೆ ಹತೋಟಿ ಇರುತ್ತೆ. ಪ್ರಚೋದನೆ ಮಾತನ್ನು ಹೇಳ್ತಾರೆ, ಉಪಯೋಗಿಸ್ತಾರೆ. ಊಟ ತಡ ಆಗಿಬಿಟ್ಟಾಗ ಹೋಗುತ್ತೆ, 2 ಆಯ್ತು ಊಟ, ಸ್ವಲ್ಪ ನಿಧಾನ ಮಾಡಿ ಹೊತ್ತಾಗಿರ್ತು ಅಂತ ಕೇಳಿದ್ರೆ ನಮಗೆಲ್ಲ ಯೋಚನೆ ಇಲ್ಲ, ಏಕಾಚಿ ಮಾಡಿ ಅಭ್ಯಾಸ ಇದ್ದವರು ಅಂತ ಹೇಳ್ಬಿಡ್ತು ಅಂತ ತಕ್ಷಣ. ಅಭ್ಯಾಸ ಬಲ ಅಪ್ಲಿಕೇಶನ್ ಅಪ್ಲೈ ಆಯ್ತು, ಈಗಾಗಲೇ ಅಭ್ಯಾಸ ಬಲ ಅಪ್ಲೈ ಆಯ್ತು. ಅದಿಲ್ಲದವರು ಸಾಧ್ಯ ಆಗ್ತಿರಲಿಲ್ಲ. ನಮ್ಮಲ್ಲಿ ಅನೇಕ ರೀತಿಯಲ್ಲಿ ಆಹಾರದ ನಿಯಂತ್ರಣ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಏಕಾಚಿ ಆಹಾರ ತಗೊಳ್ಳೇಬಾರದು ಅಂತ ಹೇಳಿದವರು ದ್ವಾದಶಿ ಪಾಲನೆ ಸಕಾಲಕ್ಕೆ ಮಾಡಲೇಬೇಕು ಅಂತ ಹೇಳಿದ್ರು. ಮತ್ತೆ ದ್ವಾದಶಿ ಪಾಲನೆ ಸಕಾಲಕ್ಕೆ ಮಾಡಲೇಬೇಕು, ತದ ಉಪವಾಸ ಮಾಡ್ತೀವಿ ಅಂತ ವಿನಾಕಾರಣ ಕಂಟಿನ್ಯೂ ಮಾಡಿ ಮತ್ತೆ ಭಂಗ ಆಗುತ್ತಾಗ. ಉಪವಾಸದ ಅತ್ಯಂತ ಮುಖ್ಯವಾದ ಅಂಗ ಉಪವಾಸ, ಅದಕ್ಕೆ ಪ್ರಿಪರೇಷನ್, ಆಮೇಲೆ ಅದರ ಒಂದು ಬ್ರೇಕಿಂಗ್ ದಿ ಫಾಸ್ಟ್ ಅಂತಾರಲ್ಲ, ಹಾಗೆ ಬ್ರೇಕಿಂಗ್ ದಿ ಫಾಸ್ಟ್ ಅಂತ ಹೇಳ್ತೇವಲ್ಲ, ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಅದೇ ದ್ವಾದಶಿ ಪಾಲನೆ ಅಂತ ಅರ್ಥ. ನಮಗೆ ಬ್ರೇಕ್ಫಾಸ್ಟ್ ದಿವಸ ಬ್ರೇಕ್ಫಾಸ್ಟ್ ಏನು ಬೆಳಗ್ಗೆ ಅಷ್ಟ ಫಾಸ್ಟ್ ಮಾಡಿದ್ರೆಲ್ಲ ಬ್ರೇಕ್ ಮಾಡ್ಲಿಕ್ಕೆ ಅವನು ಸತತ ತಿಂದ ಬ್ರೇಕ್ಫಾಸ್ಟ್ ಏನು ಬಂತ ಅದಕ್ಕೆ? ಸತತ ತಿಂದವರು ಬ್ರೇಕ್ಫಾಸ್ಟ್ ಅಲ್ಲ, ಫಾಸ್ಟ್ ಮಾಡಿದವರಿಗೆ ಒಂದು ಬ್ರೇಕ್ ಮಾಡೋ ಪ್ರಶ್ನೆ ಅದು. ಒಂದು ಮತ್ತು ವಾಹನ ಚಾಲನೆ ಮಾಡಬೇಕಾಗಿದೆ, ತಕ್ಷಣ ಅದು ಫೋರ್ತ್ ಗೇರ್ ಹಾಕಿದ್ರೆ ಮುಂದಕ್ಕೆ ಹೋಗೋದಿಲ್ಲ, ಕ್ರಮವಾಗಿ ಸ್ಟಾರ್ಟ್ ಮಾಡಬೇಕಾದ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಪ್ರೋಸೆಸ್ತಿದೆ, ನಿಲ್ಲಿಸಬೇಕು. ತಕ್ಷ ನಿಲ್ಲಿಸಿಬಿಟ್ಟು ಪಲ್ಟಿ ಹೊಡೆದ್ಬಿಡುತ್ತೆ, ತಕ್ಷ ನಿಲ್ಲಿಸ ಬರೋದಿಲ್ಲ. ನಿಧಾನವಾಗಿ ಸ್ಟಾರ್ಟ್ ಮಾಡಿ ನಿಧಾನವಾಗಿ ನಿಲ್ಲಿಸಬೇಕು. ಅದೇ ರೀತಿಯಲ್ಲಿ ಏಕಾದಶಿ ವ್ರತವನ್ನು ಮಾಡಬೇಕಾದ್ರೆ ದಶಮಿಯಿಂದನೇ ಪ್ರಾರಂಭ ಆಗಬೇಕು ವ್ರತ ಅದು. ಅದಕ್ಕೆ ಏಕಾದಶಿ ವ್ರತ ಒಂದು ದಿವಸ ಉಪವಾಸವಾದರೂ ಕೂಡ ದಿನತ್ರಯ ವ್ರತ ಅಂತ ಕರೆದಿದ್ದಾರೆ. ದಿನತ್ರಯ ವ್ರತ, ದಶಮಿ ಏಕಾದಶಿ ದ್ವಾದಶಿ ದಿನತ್ರಯಗೆ ಅಶನವರ ಹೊತ್ತು ಅಂತ ಹೇಳಬೇಕಾದ್ರೆ ದಿನತ್ರಯದ ವ್ರತವಾಗಿ ಬಂದಿದೆ. ದಶಮಿ ಎಂಬುದು ಏಕಾದಶಿಗೆ ಪ್ರಿಪರೇಷನ್, ನಮ್ಮ ಪ್ರಕಾರ ಪ್ರಿಪರೇಷನ್ ಅಂದ್ರೆ ಉಚ್ಚಾಪಟ್ಟು ತಿನ್ನೋದು ಅಂತ ಅರ್ಥ. ಏನ್ ನಾಳೆ ಏಕಾದಶಿ, ಏಕಾದಶಿ ತಿಂತಿರೋದೇ ಕೆಲಸವನ್ನ ಪಾಪ, ಇನ್ನೇನು ಸಾಕು ಮಾಡಿರ್ತಾನೆ ಪಾಪ, ನಾಳೆ ಏಕಾದಶಿ ಜ್ಞಾಪಿಸ್ತಾರೆ, ಆ ಮತ್ತೆ ಹಾಕಿರ್ತಾ ಅಕ್ಷನ್ ಬಿಡ್ತಾರೆ ಪಾಪ. ಇನ್ನು ಮುಲಿಸ ಸ್ಥಿತಿಯಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡ್ತಾನೆ, ಇದೇ ಪ್ರತಿ ಆಗುತ್ತೆ. ಅದಕ್ಕೆ ಅನೇಕರು ಏಕಾದಶಿ ಮಾಡೋದು ತುಂಬಾ ಕಷ್ಟ ಅಂತ ಯಾಕೆ ಅಂತಾರೆ ಅಂದ್ರೆ ದಶಮಿ ಓವರ್ ಪ್ರಿಪರೇಷನ್ ಆಗದೆ ಅದಕ್ಕೆ ಭೀತಿ ಆಗುತ್ತೆ. ಹುಚ್ಚಾಗುತ್ತೆ ಪ್ರಿಪರೇಷನ್ ಮಾಡ್ಕೊಂಡು ಕೊನೆ ಮಾಡ್ಲಿಕ್ಕೆ ಅಜೀರ್ಣ ಆಗಿಬಿಡುತ್ತೆ ದಿವಸ ಏಕಾದಶಿಗೆ, ಏನು ಮಾಡ್ಲಿಕ್ಕಾಗೋದೇ. ಅದಕ್ಕೆ ಹೇಳ್ತಾರೆ ಇವಾಗ ಆಹಾರ ತ್ಯಾಗ ಮಾಡಿ ಏಕಾದಶಿ ಪೂರ್ತಿ ತ್ಯಾಗ ಮಾಡಬೇಕಲ್ಲ, ದಶಮಿ ಉಪ ತ್ಯಾಗ ಮಾಡಿಬಿಡಿ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್. ಅದು ಒಂದಾಗಲಿ ದಶಮಿ ಬೆಳಗಿನ ಊಟ ಸಾಯಂಕಾಲ ತಗೊಳ್ಳೇಬೇಡಿ, ಅನೇಕರು ಗಾಬರಿ ಆಗುತ್ತೆ ಏಕಾದಶಿ ಮಾಡೋದೇ ಕಷ್ಟ, ಇದು ಬೇರೆ ಗೊತ್ತಲ್ಲ ಗತಿ, ಇದು ಬೇರೆ ಶುರುವಾಯ್ತು ಅಂತ ಕೇಳುತ್ತಾರೆ. ಇದು ನಿಜವಾಗ್ಲೂ ಅನೇಕರಿಗೆ ಗೊತ್ತಿಲ್ಲ, ಏಕಾದಶಿ ಮಾಡೋದು ಭಾರಿ ಕಷ್ಟ, ದಶಮಿ ಬೇರೆ ರಾತ್ರಿ ಬಿಡಿ ಅಂತ ಹೇಳ್ತೀರಿ, ಇನ್ನೂ ಕಷ್ಟ ಆಗುತ್ತೆ ಅಂದ್ರೆ ಅಲ್ಲೇ ತಪ್ಪಿರೋದು. ದಶಮಿ ರಾತ್ರಿ ಮಾಡಿ ಏಕಾದಶಿ ಮಾಡೋಕೆ ಸುಲಭ ಆಗಿಬಿಡುತ್ತೆ ಏಕಾದಶಿ ಯಾವಾಗಲೂ ಕೂಡ. ಒಂಥರ್ತಿ ಪ್ರಯತ್ನ ಮಾಡಿ ಒಂಥರ್ತಾರೆ ಸ್ಯಾಂಪಲ್ ಮಾಡಿ ನೋಡಿ ಆಶ್ಚರ್ಯ ಆಗಿಬಿಡುತ್ತೆ. ದಶಮಿ ಒಪ್ಪತ್ತು ಮಾಡಿದವರಿಗೆ ಏಕಾದಶಿ ಮಾಡೋದು ಭಾರಿ ಸುಲಭ, ದಶಮಿ ಹೆಚ್ಚು ತಗೊಂಡವರು ದಶಮಿ ಏಕಾಚಿ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಈಗ ಯಾಕೆ ಪ್ರಿಪರೇಷನ್ ಸ್ಟಾರ್ಟಿಂಗ್ ಆಗಿಬಿಡುತ್ತೆ, ಈಗಾಗಲೇ ಆಗಿಬಿಟ್ಟಿರುತ್ತೆ. ಆದ್ರಿಂದ ಹಾಗೇನೆ ಆಮೇಲೆ ಇನ್ನೂ ಆರಂಭದಲ್ಲಿ ಕಷ್ಟವಾಗೋದಾದ್ರೆ ಸ್ವಲ್ಪ ಫಲಾಹಾರ ಮಾಡಬಹುದು. ದಶಮಿಯಂದು ಫಲಾಹಾರ ಮಾಡೋದು, ಅತಿ ಕಡಿಮೆಯಾದ ಆಹಾರ ತಗೊಳ್ಳೋದು, ಆ ರೀತಿ ಮಾಡ್ತಾ ಮಾಡ್ತಾ ಹೋದ್ರೆ ಪ್ರಿಪರೇಷನ್ ಗೊತ್ತಾಗುತ್ತೆ. ಅಲ್ಲಿಗೂ ಫಲಾಹಾರವನ್ನು ಆದಷ್ಟು ಮಾಡಬೇಕಾದ್ರೂ ಕೂಡ ಉಪ್ಪಾಕದಿರೋ ಪದಾರ್ಥ, ಬೇಯಿಸದಿರೋ ಪದಾರ್ಥ ಆ ರೀತಿ ತಗೊಳ್ಬೇಕು. ಅದೇನು ತಗೊಂಡ್ರು ಕೂಡ ಅನೇಕರು ಗೊತ್ತಿಲ್ಲ, ಬೇಯಿಸಿದ ಪದಾರ್ಥ ತಗೊಂಡ್ರೆ ನಾವು ಹಸಿ ಪದಾರ್ಥ ಎಂದು ಭಾರಿ ಕಷ್ಟ ಆಗುತ್ತೆ, ಹಸಿ ಪದಾರ್ಥ ಎಂದು ಬೇಯಿಸಿದ್ರೆ ತಿನ್ನಬೇಕು. ಇದೆಲ್ಲ ತಪ್ಪು ಕಲ್ಪನೆಗಳು. ಆಕ್ಚುಲಿ ಕೂಡ ಬೇಯಿಸಿದ ಪದಾರ್ಥ ಬೇಗ ಜೀರ್ಣ ಆಗುತ್ತೆ, ಹಸಿ ಪದಾರ್ಥ ನಿಧಾನವಾಗಿ ಜೀರ್ಣ ಆಗುತ್ತೆ. ಅದರಿಂದ ಹೆಚ್ಚು ಶಕ್ತಿ ಕೊಡುತ್ತದೆ. ಬೇಯಿಸಿದ ಪದಾರ್ಥ ನಿಧಾನವಾಗಿ ಜೀರ್ಣ ಆಗುವ ಪದಾರ್ಥ ಉಪಯೋಗಿಸ್ಬೇಕು ಅವಾಗಲೂ ನಾವೀಗ. ಹಸಿ ಪದಾರ್ಥದಿಂದಾಗ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ದಶಮಿ ಫಲಾರ ಆ ರೀತಿ ಹಸಿ ಪದಾರ್ಥ ಫಲಾರ ಮಾಡಿದ್ರೆ ನಮಗೆ ಏಕಾಸಿ ಕಷ್ಟ ಆಗೋದೇ ಇಲ್ಲ. ಆಗ ದೇಶಿ ಪದಾರ್ಥ ಒಟ್ಟಲು ಬೇಗ ಜೀರ್ಣ ಆಗಿಬಿಡುತ್ತೆ. ಆದ್ದರಿಂದ ಹಸಿವು ಜಾಸ್ತಿ ಆಗುತ್ತಾಗ ನಿಜವಾಗಲೂ ಹಿಂದಿನ ಋಷಿಗಳ ಮುನಿಗಳ ಆಹಾರದೊಳಗೆ ಅವ್ರು ಯಾವಾಗಲೂ ಯಾತಕ್ಕೆ ಆಹಾರ ತಗೊಳ್ತಿದ್ರು ಅಂದ್ರೆ ತಗೊಳ್ಳೋ ಆಹಾರದ ರೀತಿ ಹೇಗಿರ್ತಿತ್ತು? ಒಳ್ಳೆಯ ಸತ್ವಯುತವಾದ ಆಹಾರವಾದ್ದರಿಂದ ಹಸಿಗೆ ಹೆಚ್ಚೊತ್ತು ತಡೆಯ ಸಾಧ್ಯವಾಗ್ತಿತ್ತು. ನಿಸ್ಸತ್ವದ ಆಹಾರ ಇದುವಂತ ಇದು ಸಂಬಂಧಪಟ್ಟ ತುಂಬಾ ವಿಚಾರಗಳು ಉಂಟು ಆಹಾರದ ಬಗ್ಗೆ. ಮುಂದೆ ಭಗವಂತ ತಾನೇ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯುಕ್ತ ಆಹಾರ ವಿಹಾರ ಇದ್ದವನಿಗೆ ಮಾತ್ರ ಯೋಗ ಬರುತ್ತೆ ಅಂತ ಹೇಳಿದರು. ಇದೆಲ್ಲ ಯೋಗ 18 ಅಧ್ಯಾಯದ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯಕ್ಕೂ ಯೋಗ ಯೋಗ ಅಂತಾನೆ ಹೆಸರು. ಅದಕ್ಕೆ ಯಾವುದರ ಸಿದ್ಧಿಗೂ ಕೂಡ ಈ ಆಹಾರ ವಿಹಾರಗಳ ಮೇಲೆ ಪೂರ್ಣ ಪ್ರಮಾಣದ ಯಥೋಚಿತವಾದ ನಿಯಂತ್ರಣ ಅತ್ಯವಶ್ಯ ಅಂತ ಅದಕ್ಕೆ ಅರ್ಥ. ಅಲ್ಲಿ ನೋಡಿ ದೇಶದ ಪದಾರ್ಥದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಗೊತ್ತಾಗುತ್ತೆ. ದೇಶದ ಪದಾರ್ಥ ಹಾಗೆ ಹೊರಗಡೆ ಹಿಡಿ, ಹಾಗೆ ಹೊರಗಡೆ ಇಡಿ, ಸ್ವಲ್ಪ ಹೊತ್ತಿಗೆ ಹಳಸೋ ಗೊತ್ತಾಗಲಿ, 3 ತಾಸಿಗೆ ಹಳಸುತ್ತೆ ಅಂತ ಬಂದು ಭಗವಂತ ಹೇಳ್ತಾನೆ. ಹೋಗಿ ನಮ್ಮ ಮುಗಿಗಾದ್ರೂ ಬಡಿ, ಸಾಯಂಕಾಲದ ಹೊತ್ತಿಗೆ ವಾಸನೆ ನಮಗೂ ಶುರುವಾಗುತ್ತಾಗಲಿ, ಮರುಸುಕತೆ ತಿನ್ನಕ್ಕಾಗೋದೇ ಇಲ್ಲ. ಅಂದ್ರೆ ಆಹಾರ ದೇಶದ ಆಹಾರದ ಲೈಫ್ ಭಾರಿ ಕಡಿಮೆ, ದೇಶದ ಆಹಾರದ ಲೈಫ್ ಕಡಿಮೆ. ಅದು ಹಸಿ ಪದಾರ್ಥ, ಅನ್ನ ಇಡಿ ಕೆಟ್ಟೋಗುತ್ತೆ, ಅಕ್ಕಿ ಇಡಿ ತಿಂಗಳಗಟ್ಟಲೆ ಇರುತ್ತೆ, ಅದು ಅಕ್ಕಿ ತಿಂಗಳಗಟ್ಟಲೆ ಇರುತ್ತೆ, ಭತ್ತ ವರ್ಷಗಟ್ಟಲೆ ಇರುತ್ತೆ, ಭತ್ತ ವರ್ಷಗಟ್ಟಲೆ ಇರುತ್ತೆ, ಅಕ್ಕಿ ತಿಂಗಳಗಟ್ಟಲೆ ಇರುತ್ತೆ, ಅನ್ನ ಬರೀ ತಾಸುಗಟ್ಟಲೆ ಮಾತ್ರ ಇರುತ್ತೆ. ಅಂದ್ರೆ ಯಾವ ಆಹಾರ ತಾನೇ ಕೊಳೆಯುತ್ತೋ ನಮ್ಮ ಒಳಗಿದ್ದ ಇನ್ನೇ ಮಾಡುತ್ತೆ, ಅದು ಒಂದು ನಮ್ಮ ದೇಹನ ನಿಸ್ಸತ್ವ ಮಾಡ್ತಾ ಹೋಗುತ್ತೆ. ಅದು ಹಸಿ ಪದಾರ್ಥ ಏನ್ ಮಾಡುತ್ತೆ, ಲೈಫ್ ಜಾಸ್ತಿ ಅಲ್ಲ, ತಿಂದವ್ರ ಲೈಫ್ ಜಾಸ್ತಿ, ಮತ್ತೆ ದೇಹದೊಳಗೆ ಹರಡ್ತಾ 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 ಶಕ್ತಿಯುತವಾದಂತ ರೀತಿಯಲ್ಲಿ ಬರುತ್ತೆ, ಅದು ದೇಹದ ಶಕ್ತಿ ಜಾಸ್ತಿ ಆಗುತ್ತೆ. ಆದ್ರಿಂದ ಆದಷ್ಟು ಕೂಡ ನಿಯಂತ್ರಣಕ್ಕೆ ಈ ಫಲಾಹಾರ ಅಂದ್ರೆ ಅದಕ್ಕೆ ಮಾಡಿದ್ವಿ ನಾವು. ಫಲಾರ ಫಲಾರ ಅಲ್ಲೇ ಅಲ್ಲ, ಉಚ್ಚಾಪಟ್ಟೆ ಬೇಯಿಸಿರ್ತಾರೆ, ಎಣ್ಣೆ ಹಾಕಿರ್ತಾರೆ, ತುಪ್ಪ, ಇನ್ನೇನು ಫಲಾರ ಆಗುತ್ತೆ ಅದು ಒಂದು. ಅದು ಶಾಸ್ತ್ರ ಫಲಾರ ಅಂತ ಹೇಳಿದ್ರೆ ಬರೀ ಹಾಲು ಬರೀ ಹಣ್ಣು ಬರೀ ಹಸಿ ಪದಾರ್ಥ, ಅದನ್ನು ತಿಂದಾಗ ಫಲಾಹಾರದ ಶಕ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಆದ್ರೆ ದಶಮಿ ರಾತ್ರಿ ಹಾಗೆ ತಯಾರಿ ಮಾಡಿರಬೇಕು, ಆ ರೀತಿ ತಯಾರಿ ಮಾಡಿ ಆಮೇಲೆ ಏಕಾದಶಿ ಎಂದು ಪೂರ್ತಿ ಉಪವಾಸವನ್ನು ಮಾಡಿ ದ್ವಾದಶಿಯನ್ನು ಸಕಾಲಕ್ಕೆ ಪಾಲನೆ ಮಾಡಬೇಕಾಗ್ತದೆ. ಸಕಾಲಕ್ಕೆ ಅಂದ್ರೆ ಪಂಚಾಂಗದಲ್ಲಿ ಹಾಕಿರ್ತಾರೆ, ಸಾಧನೆ ಹರಿವಾಸರ ಅಥವಾ ಏನೂ ಇಲ್ಲ, ಮೂರು ಹಾಕಿರ್ತಾರೆ. ಸಾಧನೆ ಅಂತ ಹೇಳಿದ್ರೆ ದ್ವಾದಶಿ ತಿಥಿ ಸ್ವಲ್ಪ ಇರುತ್ತೆ, ಅಷ್ಟೊಳಗೆ ಪಾಲನೆ ಮಾಡಬೇಕಾದ್ರಿಂದ ಸಾಧನೆ ದ್ವಾದಶಿ ಅಂತ ಅದಕ್ಕೆ ಹೆಸರು. ಎಷ್ಟೊತ್ತು 6:30 ಒಳಗೆ ಸಾಧನೆ ಮಾಡಬೇಕು ಅಂತ ಹಾಕಿರ್ತಾರೆ ಬೆಳಿಗ್ಗೆ, ಅಷ್ಟೊಳಗೆ ಮಾಡಿರಬೇಕು. ಅಷ್ಟೊಳಗೆ ಪಾಲನೆ ಮಾಡಿದ್ರೆ ಏಕಾದಶಿ ಎಫೆಕ್ಟ್ ಉಡ್ಕೊಳ್ಳುತ್ತೆ, ಹೋಗ್ಬಿಡುತ್ತೆ ಅಂತ ಅರ್ಥ. ಕೆಲವು 8:30 ಮೇಲೆ ಮಾಡಿ ಅಂತ ಹಾಕಿರ್ತಾರೆ, ಅದಕ್ಕಿಂತ ಮುಂಚೆ ಮಾಡಬಾರ್ದು, ಏಕಾದಶಿ ಮುಂದುವರೆದಿರುತ್ತೆ ಅಂತ ಅರ್ಥ. ಅದಾದ್ಮೇಲೆ ಮಾಡಬೇಕು, ಇನ್ನು 2 ಇಲ್ಲ ಅಂತ ತಿಳ್ಕೊಂಡ್ಬಿಡಿ. ಆಗ ಸೂರ್ಯೋದಯ ಆದ್ಮೇಲೆ 3 ತಾಸಿನೊಳಗೆ ಮಾಡಬೇಕು, ಮಾಡಲೇಬೇಕಾದ್ರೆ, ಹೆಚ್ಚು ಮಾತು ತಗೊಳ್ಳಾಗಿಲ್ಲ. ಈ ರೀತಿ ಮಾಡಿದಾಗ ಸಾಧನೆಯ ಮಹತ್ವ ತಿಳಿಯುತ್ತೆ. ಆ ರೀತಿ ಮಾಡಿದರೆ ದಿನತ್ತರೆಯದ ವ್ರತ ಅತಿ ಶ್ರೇಷ್ಠವಾದದ್ದು. ಅಷ್ಟು ತಗೊಂಡು ಬಿಟ್ಟುಬಿಡಿ, ಆದಷ್ಟು ದ್ವಾದಶಿ ಸಾಯಂಕಾಲ ಮತ್ತೆ ತಗೋಬೇಡಿ ಅಂತ ಹೇಳ್ತಾರೆ. ಇದು ಆಶ್ಚರ್ಯ, ದ್ವಾದಶಿ ಸಾಯಂಕಾಲ ಮತ್ತೆ ತಗೋಬೇಡಿ, ನಮಗೆ ಆಶ್ಚರ್ಯ. ಇದು ಮತ್ತೊಂದು ದಶಮಿ ಒಪ್ಪತ್ತು ಬಿಡೋದು, ಮತ್ತೆ ದ್ವಾದಶಿ ಬಿಡೋದು, ಇನ್ನೇನಿದು? ಶಾಸ್ತ್ರ ಹೇಳುತ್ತೆ, ಆಚಾರ ಹೇಳ್ತಾರೆ, ಒಂದು ಉಪವಾಸ ವ್ರತ ಅಂತ ಹೇಳಿದರೆ 2 ಊಟ ಬಿಡೋದಲ್ಲ, 4 ಊಟ ಬಿಡೋದು ಅಂತ ಹೇಳ್ತಾರೆ. 2 ಊಟ ಬಿಟ್ಟರೆ ಉಪವಾಸ ವ್ರತ ಅಲ್ಲ, 4 ಊಟ ಬಿಡಬಹುದು. ಸರ್ವೇಶ್ವತಿ ಉಪವಾಸೇಶು ಜಷ್ಟ್ಯಾ ಭುಕ್ತಿ ಚತುಷ್ಟಯಂ ಅಂತ ಹೇಳ್ತಾರೆ. 4 ಆಹಾರ ಊಟವನ್ನು ಬಿಡಬೇಕು. ನಮ್ಗಾರ ಬುದ್ಧಿವಂತರು ದಿವಸಕ್ಕೆ 3 ಹೊತ್ತು ಮಾಡೋರು ಏನ್ ಮಾಡಬೇಕು ಅಂತ ಕೇಳಿದ್ರೆ ಆ ತಪ್ಪೆ ನಾಂತರಾಶರ ಮಿಷ್ಯತೆ ಸಾಯಂ ಪ್ರಾತರುದ್ವಿಜಾತೀನಾಂ ನಾಂತರಾಶರ ಮಿಷ್ಯತೆ ಅಂತ ಪುರಾಣದ ಮಾತು. ಅಂದ್ರೆ ಬೆಳಿಗ್ಗೆ ಸೂರ್ಯೋದಯ ಆದ ಮೇಲೆ ಒಮ್ಮೆ, ಸೂರ್ಯ ಮುಳುಗಿದ ಮೇಲೆ ಒಮ್ಮೆ, ಈ ಮಧ್ಯೆ ಆಹಾರ ಬೇಡ ಅಂತ ಶಾಸ್ತ್ರ ಹೇಳು. ಅಂದ್ರೆ ಒಪ್ಪತ್ತು ಸೂರ್ಯ ಇದ್ದಾಗ ಒಮ್ಮೆ, ಸೂರ್ಯ ಇಲ್ಲದಾಗ ಒಮ್ಮೆ ಅಷ್ಟೇ. ಇನ್ನೊಂದರ್ಥ ಆಹಾರ ತಗೊಂಡ್ರೆ ಶ್ರೇಷ್ಠವಾದದ್ದಲ್ಲ ಅಂತ ಹೇಳೋದ್ರಿಂದ ದಿವಸಕ್ಕೆ 2 ಹೊತ್ತು ಆಹಾರ ವಿಹಿತವಾದ್ದರಿಂದ ಅದರಲ್ಲಿ ದೋಸಿನಿ ಒಪ್ಪತ್ತು ರಾತ್ರಿ ಬಿಡುತ್ತಾನೆ, ದಾಸ್ತಿ ರಾತ್ರಿ ಬಿಡುತ್ತಾನೆ, ಏಕಾಸ್ತಿ ಪೂರ್ತಿ ಬಿಡುತ್ತಾನೆ. ಆಗ ಶಕ್ತಿಯುತವಾದ ಜಾತಕ್ಕೆ ಹಾಗೆ ಮಾಡಬೇಕು ಅಂದ್ರೆ ಒಂದು ದಿವಸ ಏನು ಆಹಾರ ಬಿಟ್ಟಿರ್ತಾನಲ್ಲ, ಮತ್ತೆ ನಮ್ಮ ದೇಹ ಹೊಂದ್ಕೋಬೇಕಾದ್ರೆ, ಅದಕ್ಕೆ ಮತ್ತೆ ಹೊಂದ್ಕೊಳ್ಬೇಕಾದ್ರೆ ಕ್ರಮೇಣ ಆಹಾರ ಹಾಕಬೇಕು. ಸಡನ್ ಆಗಿ ಹಾಕಿದ್ರೆ ಹೊಂದ್ಕೊಳ್ಳಕ್ಕಾಗೋದಿಲ್ಲ, ನಿಧಾನವಾಗಿ ಅದಕ್ಕೆ ಪಿಕಪ್ ಆಗಬೇಕು ಅಂತ ಹೇಳ್ತೇವಲ್ಲ ಹಾಗೆ. ಜಾಸ್ತಿ ದಿವಸದ ಆಹಾರ ಲಘು ಆಹಾರ ಇರಬೇಕು, ಕಡಿಮೆ ಇರಬೇಕು, ಆಗ ವ್ರತದ ಪೂರ್ಣ ಸಿದ್ಧಿ ಬರುತ್ತೆ. ಈಗ ಅನೇಕ ಪ್ರಶ್ನೆ ಉತ್ತರ ಸಿಕ್ಕಿರುತ್ತೆ. ಏಕಾಶಿ ಮಾಡದೇ ಇರೋರೇ ಜಾಸ್ತಿ ಬಿಟ್ಟುಬಿಡಿ, ಮಾಡೋರು ಕೂಡ ಏಕಾಶಿ ಒಂದೇ ಮಾಡ್ತಾರೆ ಹೊರತು ಇದನ್ನೆಲ್ಲ ಮಾಡಿರೋದಿಲ್ಲ. ಅದಕ್ಕೆ ಅವರು ಫಲ ಕಾಣೋದಿಲ್ಲ. ಅವರಿಂದ ನಿಜವಾದ ಪೂರ್ಣ ಫಲ ಕಾಣಬೇಕು ಅಂತಿದ್ರೆ ಈ ರೀತಿಯಲ್ಲಿ ಆಚರಣೆ ಮಾಡಬೇಕು. ಇದೆಲ್ಲಿ ಪರಿವಸಾನವಾಗುತ್ತೆ? ಗೀತೆಯಲ್ಲಿ ಹೇಳಿದ ಹಾಗೆ ಇಂದ್ರಿಯ ನಿಗ್ರಹದ ಮೇಲೆ ವಿಶೇಷವಾದಂತಹ ಒಂದು ಸಿದ್ಧಿಯನ್ನು ತಂದುಕೊಡೋದ್ರಿಂದ ಪ್ರತಿಯೊಬ್ಬರು ಆ ರೀತಿ ವರ್ತಿಸಬೇಕು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಆ ರೀತಿಯನ್ನು ವರ್ತಿಸೋದನ್ನ ಅನುಷ್ಠಾನಕ್ಕೆ ತರಲೇಬೇಕು. ಆದ್ರಿಂದ ದಶಮಿಗೆ ಸಂಕಲ್ಪ, ಸಂಕಲ್ಪ ಮಂತ್ರಗಳನ್ನು ಹೇಳ್ತಾರೆ. ದಶಮಿಗೆ ಸಂಕಲ್ಪ, ಏಕಾದಶಿಗೆ ಸಂಕಲ್ಪ, ದ್ವಾದಶಿಗೆ ಸಂಕಲ್ಪ ಮಂತ್ರಗಳನ್ನು ಹೇಳ್ತಾರೆ. ಸಂಕಲ್ಪ ಮಂತ್ರ ಯಾಕೆ ಕೇಳ್ತಾರೆ ಅಂದ್ರೆ ಅಂಡರ್ಟೇಕಿಂಗ್ ತಗೊಂಡಾಗ ಮತ್ತೆ ವಾಪಸ್ ಹೋಗಕ್ಕೆ ಬರೋದಿಲ್ಲ. ಅವನಿಗೆ ತುಂಬಾ ಜನ ಹೇಳ್ತಾರೆ ಸಂಕಲ್ಪ ಮಾಡಿದ್ರೆ ಇಲ್ಲ ಆಗಿರೋ ತೊಗೊಂಡ್ಬಿಡಿ ಅಂತ ಹೇಳೋ ಆಗಬಾರ್ದು. ಆಮೇಲೆ ಅದಕ್ಕೆ ಮಾತು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಮಾತು ಯಾರಿಗೆ ಕೊಡೋದು? ದೇವರಿಗೆ ಕೊಡೋದು. ದೇವರನ್ನ ದಶಮಿ ದಿವಸೇ ಪ್ರಾಪ್ತೇ ರಥಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ಶರಣಮ್ಮೇ ಭವಾಚ್ಯುತ. ಕೃಷ್ಣ, ನಿನಗೋಸ್ಕರವಾಗಿ ಮೂರು ದಿವಸದ ರಥಕ್ಕೆ ನಾನು ಸಿದ್ಧನಾಗಿದ್ದೇನೆ, ನೀನನೆಗೆ ರಕ್ಷಕನಾಗಿ ಪಾಲಿಸೋತ ಪ್ರಾರ್ಥನೆ ಮಾಡ್ತಾನೆ. ದೇವ್ರ ಮುಂದೆ ಅಂಡರ್ಟೇಕ್ ಓದು ತಗೊಂಡ ಮೇಲೆ ಮಾಡಲೇಬೇಕಾಗುತ್ತೆ. ಮಾತು ಕೊಟ್ಟಿದ್ದೇನೆ ಅಂತ ನನ್ನ ಅವಾಗ ಶಕ್ತಿ ಒಂದೇ ಬಿಡುತ್ತಾಗ್ಲೇ. ಮಾತು ನಡೆಸಬೇಕು ಅಂತ ಹೋದಾಗ ಅದು ಮೆಂಟಲ್ ಸ್ಟ್ರೆಂತ್ ಡೆವಲಪ್ ಆಗುತ್ತೆ. ಸುಮ್ಮನೆ ಇದ್ದಾಗ ಕ್ಯಾಜುವಲ್ ಇದ್ದಾಗ ಅನ್ಸೋದಿಲ್ಲ, ಬರವಣಿಗೆಯಲ್ಲಿ ಕೊಟ್ಟ ಕಮಿಟ್ಮೆಂಟ್ ಆಗುತ್ತೆ. ಇವತ್ತು ಮಂತ್ರಗಳಿಂದ ಕಮಿಟ್ಮೆಂಟ್ ಅದು. ದಶಮಿ ದ್ವಾದಶಿ ಏಕಾದಶಿಗೂ ಹಾಗೇನೆ, ದ್ವಾದಶಿಗೂ ಹಾಗೇನೆ. ನಾವು ಏಕಾದಶಿ ಉಪವಾಸದ ಮಹತ್ವವನ್ನು ಕೇಳಿ, ಅದರ ಸಂಕಲ್ಪವನ್ನು ಕೇಳಿ, ಈ ಭಗವದ್ಗೀತೆ ಶ್ಲೋಕ ಓದಿದಾಗ ಲಿಂಕ್ ನಮಗೆ ಗೊತ್ತಾಗುತ್ತೆ. ದ್ವಾದಶಿ ಸಂಕಲ್ಪ ಮಾಡ್ತಾ ಹೇಳ್ತಾರೆ, ನನಗೆ ಎಂಥ ವ್ರತ ಮಾಡಿದ್ದೇನೆ ಗೊತ್ತಾ ಅಂತ ಹೇಳ್ತಾರೆ. ನಾವು ಮಾಡಿದ ವ್ರತ ಎಂಥದ್ದು ಅಂದ್ರೆ, ಅಜ್ಞಾನ ತಿಮಿರಾಂಧಸ್ಯ ವ್ರತೇ ನಾನೇನ ಕೇಶವ ಪ್ರಸನ್ನ ಸುಮುಖೋ ನಾಥ ಜ್ಞಾನ ದೃಷ್ಟಿ ಪ್ರದೋಭವ. ಇದು ದ್ವಾದಶಿ ಪಾರಣೆಯ ಸಂಕಲ್ಪ. ಅದು ಮಾಡಿರೋ ವ್ರತ ಯಾವುದೀಗ? ಅಜ್ಞಾನ ತಿಮಿರಾಂಧಸ್ಯ ವ್ರತೇ ನಾನೇನ ಕೇಶವ. ನಾನು ಅಜ್ಞಾನದ ಕತ್ತಲೆಯಿಂದ ಕುರುಡಾದವನು. ನಾನು ಅಜ್ಞಾನದ ಕತ್ತಲೆಯಿಂದ ಕುರುಡಾದವನು. ಈ ವ್ರತ ಮಾಡಿದ್ದೇನೆ ಜ್ಞಾನದೃಷ್ಟಿ ಪ್ರದೋಭವ, ನನಗೆ ಜ್ಞಾನದೃಷ್ಟಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡುತ್ತೆ. ಅಂದ್ರೆ ಜ್ಞಾನದಾಯಕವಾದ ವ್ರತ ಅಂತಾಯ್ತಲ್ಲ, ಅದನ್ನೇ ಭಗವದ್ಗೀತೆ ಹೇಳಿದ್ದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಇದು ಜ್ಞಾನ ಕೊಡ್ತಕ್ಕಂಥ ಶಕ್ತಿ ಏಕಾದಶಿ ವ್ರತಕ್ಕಿದೆ. ಇನ್ನು ಅನೇಕರಿಗೆ ಏಕಾದಶಿ ವ್ರತ ಜ್ಞಾನ ಕೊಡುತ್ತೆ ಅಂತ ಹೇಳೋದಕ್ಕೆ, ಎಚ್ಚರ ಕೊಡುತ್ತೆ ಅಂತ ಹೇಳೋದಕ್ಕೆ ಅವರ ಅನುಭವ ಸಾಕ್ಷಿ. ತುಂಬಾನೇ ಹೇಳ್ತಾರೆ ಏಕಾದಶಿ ತನ್ನ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ತನ್ನ ನಿದ್ದೆ ಬರೋದಿಲ್ಲ ಅಂದ್ರೆ ಎಚ್ಚರ ಇದೆ ಅಂತ ಆಯ್ತಲ್ಲ ಹಾಗಿದೆ. ತನ್ನ ನಿದ್ದೆ ಬರೋದಿಲ್ಲ ಅಂದ್ರೆ ಅದಕ್ಕೆ ಉಪವಾಸ, ನಾವು ಊಟ ಉಪವಾಸ ಇರಲಿಕ್ಕಾಗ ನಿದ್ದೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನಿದ್ದೆ ಹೋಗ್ಲಿ ಅಂತಾರೆ ಆಹಾರ ಬಿಡೋದು. ನಿದ್ದೆ ಹೋಗ್ಲಿ, ಇದು ವಿದ್ಯಾರ್ಥಿಗೆ ಪರೀಕ್ಷಾ ಸಮಯ ಗೊತ್ತಾಗಿರುತ್ತೆ. ಇದೆಲ್ಲ ಕೂಡ ಜಾಸ್ತಿ ಊಟ ಮಾಡೋದಿಲ್ಲ, ನಿದ್ದೆ ಬಂದ್ಬಿಟ್ರೆ ಕಷ್ಟ ಅಂತ ಕಡಿಮೆ ಊಟ ಮಾಡ್ತಾರೆ. ಆದಷ್ಟು ಲೈಟ್ ಫುಡ್ ತಗೋತಾರೆ. ಪರೀಕ್ಷೆ ಹಿಂದಿನ ಪರೀಕ್ಷೆ ಇದ್ದವನು, ಹೊರದಿವಸ ಪರೀಕ್ಷೆ ಇದ್ದವನು ಅಥವಾ ಮನೆ ಹಬ್ಬ ಮಾಡಿದ್ರು ಕೂಡ ಜಾಸ್ತಿ ತಿನ್ನೋದಿಲ್ಲ ಅವನು. ತನಗೆ ಎಷ್ಟು ಕಷ್ಟ ತಗೊಂಡ್ಬಿಡ್ತಾನೆ, ಯಾಕಂದ್ರೆ ಓದ್ಬೇಕಾದ ಗುರಿ ಇದೆ ಅವನಿಗೀಗ. ಅಂದ್ರೆ ಹೆಚ್ಚು ಆಹಾರ ವಿಸ್ಮರಣೆಗೆ ಕಾರಣ, ಹೆಚ್ಚು ಆಹಾರ ಸೇವನೆ ವಿಸ್ಮರಣೆಗೆ ಕಾರಣ. ಆಹಾರದ ಮೇಲಿನ ಹತೋಟಿ ನಮಗೆ ಬೇಕು. ಪೂರ್ತಿ ಆಹಾರ ಎಲ್ಲ ಕಡಿಬಿಡಿ, ಯಾವಾಗ ಎಲ್ಲ ಬಿಟ್ಬಿಟ್ರೆ ಅದು ದೇಹನಾಶಕ್ಕೆ ಸಾಧನ. ಆಮೇಲೆ ಆಹಾರವನ್ನು ಎಲ್ಲ ಕಾಲಕ್ಕೂ ಬಿಟ್ಟು ಸತ್ತು ಹೋಗ್ಬಿಡ್ತಾನೆ, ಮಿತಿ ಮೀರಿ ತಿಂದರೂ ಸಾಯ್ತಾನೆ. ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಯಾವಾಗ ತಿನ್ಬೇಕು ಆವಾಗ ತಿನ್ಬೇಕು, ಯಾವಾಗ ಬಿಡಬೇಕು ಆವಾಗ ಬಿಡಬೇಕು. ಅದನ್ನ ಯುಕ್ತಾಹಾರ ವಿಹಾರಸ್ಯ ಅಂತ ಕರೆದಿತ್ತು. ಈ ರೀತಿಯಲ್ಲಿ ಏಕಾದಶಿಯನ್ನ ವ್ರತವನ್ನ ಅದು ಏಕಾದಶಿ ಒಂದೇ ಹೇಳಿ ಏನಾಗ್ತಿತ್ತು ಗೊತ್ತಾ? ಏಕಾದಶಿನ ಪದ ಉಪಯೋಗಿಸಿಬಿಟ್ಟಿದ್ರೆ ಕೃಷ್ಣಾಷ್ಟಮಿ ಇನ್ಕ್ಲೂಡ್ ಆಗ್ತಿದ್ದಿಲ್ಲ. ಆಗ ಅದು ಉಪವಾಸ ವ್ರತ ಅಂತ ಹೇಳಿ ಎಲ್ಲ ಎರಡು ಇನ್ಕ್ಲೂಡ್ ಆಯ್ತಾರೆ. ಆಶ್ಚರ್ಯ, ಇನ್ಯಾವುದು ಉಪವಾಸ ವ್ರತಗಳಲ್ಲಿ ಎರಡೇ ಉಪವಾಸ ವ್ರತಗಳು ಇನ್ಯಾವುದೂ ಇಲ್ಲ. ವಿಷ್ಣು ಪಂಚಕಾಂತಿದೆ, ವಿಷ್ಣು ಪಂಚಕಾಂತಿದೆ. ಇದು ಎಕ್ಸ್ಟೆಂಡೆಡ್ ಫಾರ್ಮ್ಸ್ ಎರಡು ಕೂಡ. ಅವು ಕಂಪಲ್ಸರಿ ಅಲ್ಲ, ಶಕ್ತಿ ಇದ್ರೆ ಮಾಡಬಹುದು, ಅದು ಮಾಡಲೇಬೇಕು ಅಂತಿಲ್ಲ, ಮಾಡಬಹುದು. ಆಶ್ಚರ್ಯ ಅಂದ್ರೆ ವಿಷ್ಣು ಪಂಚಕ ಆಗಲಿ, ವಿಶ್ವ ಪಂಚಕ ಆಗಲಿ, ಏಕಾದಶಿ ಆಗಲಿ, ಮತ್ತು ಈ ಒಂದು ಕೃಷ್ಣಾಷ್ಟಮಿ ಆಗಲಿ, ಈ ಎಲ್ಲ ಉಪವಾಸ ವ್ರತಗಳು ಕೂಡ ವಿಷ್ಣುವನ್ನೇ ಕುರಿತು ಮಾಡತಕ್ಕಂಥ ಉಪವಾಸಗಳು. ಇದು ಆಶ್ಚರ್ಯ. ಬೇರೆ ಯಾವ ದೇವತೆಗಳಿಗೂ ಸಹ ಉಪವಾಸ ವ್ರತಗಳಿಲ್ಲ, ಕೇವಲ ವಿಷ್ಣುವಿಗೆ ಮಾತ್ರ ಉಪವಾಸ ವ್ರತ. ವರಮಹಾಲಕ್ಷ್ಮಿ ಹಬ್ಬ ಅವತ್ತು ಉಪವಾಸ ಇರಬೇಕಾದ ಕಾರಣ ಇಲ್ಲ, ಪೂಜೆವರಿಗಿರಬೇಕಷ್ಟೆ. ಪೂಜೆಗಿಂತ ಮುಂಚೆ ತಿನ್ನಬಾರದು, ಪೂಜೆವರಿಗಿದ್ರು ಸಾಕು. ಏಕಾದಶಿಯೆಲ್ಲ ಹಾಗಲ್ಲ, ಪೂರ್ತಿ ಉಪವಾಸ ಇರಬೇಕು. ಜಾತಕ್ಕೆ ಪೂರ್ತಿ ಉಪವಾಸ ಅಂದ್ರೇನು? ಪೂರ್ತಿ ತ್ಯಾಗ ಅಂತ. ಪೂರ್ತಿ ತ್ಯಾಗ ಯಾರಿಗೆ ಮಾಡಬೇಕು? ದೇವರಿಗೆ ಮಾತ್ರ ಮಾಡಬೇಕು ಅಂತ. ಸರ್ವಸ್ವ ತ್ಯಾಗ ಅಂದ್ರೆ ದೇವರಿಗೆ ಮಾತ್ರ ಮಾಡಬೇಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಸರ್ವಸ್ವ ತ್ಯಾಗ ಯಾರ್ಯಾರಿಗೋ ಮಾಡಿಬಿಡ್ತಾರೆ ಪಾಪ ಜನಗಳು. ಫ್ರೆಂಡ್ಗೆ ಎಂತ ಮಾಡ್ತಾರೆ, ಯಾರಿಗೋ ಮಾಡ್ತಾರೆ, ಬನ್ನಿ ಒಂದು ಕೈಕೊಟ್ಟು ಹೋಗ್ಬಿಡ್ತಾನೆ. ಕಡೆ ಸರ್ವಸ್ವ ತ್ಯಾಗ ಯಾರಿಗೂ ಮಾಡಬಾರ್ದು, ದೇವರಿಗೋಸ್ಕರ ಮಾತ್ರ ಮಾಡಬೇಕು. ದೇವರಿಗೋಸ್ಕರ ಮಾತ್ರ ಮಾಡಿದರೆ ಅದು ಅತಿ ವಿಚಿತ್ರವಾದಂತಹ ಪುಣ್ಯವನ್ನು ಕೊಡೋದ್ರಿಂದ ವಿಷ್ಣುವನ್ನು ಕುರಿತು ಮಾತ್ರನೇ ಉಪವಾಸ ವ್ರತಗಳು. ಇಲ್ಲಿ ಹೇಳ್ತಿರುವ ಯಾರು ವಿಷ್ಣುವೇ, ಕೃಷ್ಣ ಯಾರು? ವಿಷ್ಣುವೇ. ಕೃಷ್ಣಸ್ತು ಭಗವಾನ್ ಸ್ವಯಂ. ಆದ್ದರಿಂದ ನಿರಾಹಾರ ವ್ರತ ಆತನನ್ನೇ ಕುರಿತು ಮಾಡತಕ್ಕಂಥ ವ್ರತ, ಆ ವ್ರತದ ಸಿದ್ಧಿ ವಿಶಿಷ್ಟವಾದಂಥ ಸಿದ್ಧಿ ಅಂತ ಅರ್ಥ ಮಾಡಿಕೊಂಡ್ರೆ ಅದರ ಮಹತ್ವ ಏನಂತೂ ತಿಳಿ. ಇದನ್ನ ಮಾಡಬೇಕು ಅರ್ಜುನ. ಆದರೆ ಉಪವಾಸ ವ್ರತ ಅಂತ ಹೇಳಿದ್ರೆ ಅಷ್ಟಕ್ಕೆ ಎಂದಾಗೋದಲ್ಲ. ಅವತ್ತು ಭಗವಂತನ ಕಥಾಶ್ರವಣವನ್ನು ಮಾಡಬೇಕು, ಮಹಾತ್ಯವನ್ನು ತಿಳ್ಕೊಳ್ಬೇಕು. ಪರಂ ದೃಷ್ಟ್ವಾನಿ ವರ್ತತೆ, ಆಗ ನಮ್ಮ ಮನಸ್ಸು ಆಹಾರದ ಕಡೆಗೆ ಹೋಗದಂತೂ ಈ ಕಡೆ ಹೋಗುತ್ತೆ ಅಂತ ಅರ್ಥ. ತುಂಬಾ ಜನ ಹೇಳೋದನ್ನ ಮನಸ್ಸಲ್ಲ, ಮನಸ್ಸು ಹತೋಟಿಗೆ ಬರೋದಿಲ್ಲ. ಏಕಾದಶಿ ಉಪವಾಸ ಇದ್ದು ಬಿಟ್ರೆ ಮನಸ್ಸು ಹತೋಟಿಗೆ ಬೇಲೋ ಆಹಾರದ ಕಡೆಯೇ ಹೋಗ್ತಾ ಇರುತ್ತೆ. ಅದಕ್ಕೆ ಏನಾದ್ರೂ ತಗೊಂಡು ಬಿಟ್ರೆ ಆಯ್ತಲ್ಲ ಅಂತ ಹೇಳ್ತಾರೆ. ತಪ್ಪು. ಮನಸ್ಸು ಆಹಾರದ ಕಡೆ ಯಾತಕ್ಕೆ ಹೋಗುತ್ತೆ ಅಂದ್ರೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ ನಿಮಗೀಗ. ಸುಮ್ಮನೆ ಕೂತಿರ್ತಾನೆ, ಆಹಾರದ ಕಡೆ ಹೋಗುತ್ತಾನೆ ಸುಮ್ಮನೆ ಕೂತಾಗ. ಆದರೆ ಯಾವಾಗ ಗಮನ ಈ ಕಡೆ ಹೋಗುತ್ತಲ್ಲ ಆ ಸಮಯಕ್ಕೆ ಅವನಿಗೆ ಆಸಕ್ತಿ ಬರೋದಿಲ್ಲ. ಭಗವಂತನ ಕಥೆ ಕೇಳ್ತಾ ಇದ್ರೆ ಅವನಿಗೆ ಆಸಕ್ತಿ ದೇವರ ಕಡೆಗೆ ಇರೋದ್ರಿಂದ ಈ ಕಡೆ ಗಮನ ಬರೋದೇ ಇಲ್ಲ. ಎಷ್ಟೊತ್ತಿರ್ತ ಹಾಗಾಗುತ್ತೆ, ಮನೆಯಲ್ಲೇನೆ ಯಾರೋ ಅರ್ಜೆಂಟ್ ಬರ್ತಾನೆ, ಹಸಿವಾಗಿದೆ ಬಂದ್ಬಿಡ್ತಾನೆ, ಅವನಾಯ್ತು ಒಂದು ನಿಮಿಷ ಕೊಡ್ತೀವಿ ಅಂತ ಒಳಗೆ ಹೋಗ್ತಾರೆ. ಯಾವ್ದು ಕಾದಂಬರಿ ಪುಸ್ತಕ ಸಿಗುತ್ತಾನೆ, ಓದ್ತಾ ಕೊಡ್ತಾರೆ, ಗಂಟೆ ಗಟ್ಟಾರೆ ಹಾಗೆ ಕೊಟ್ಟಿರ್ತಾನೆ ಇಷ್ಟೊತ್ತಿಗೆ. ಈ ಮಾತು ಸಂಸ್ಕೃತ ಸುಭಾಷಿತವಾದ ಒಂದು ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ. ಆದ್ರೆ ತಡಾದ್ರೂ ಗೊತ್ತಾಗುತ್ತೆ, ನೋಡ್ತಾ ನೋಡ್ತಾ ಬಂದು ಕೂಡ ಇಡು ಇಡು ಅಂತ ಹೇಳ್ಬಿಡ್ತಾನೆ ಆ ಕಡೆ. ಇನ್ನು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತವರಿಗಂತೂ ಇತ್ತು ಕೈಲಿರೋ ಕಾಫಿ ಆಡಿದ್ರು ಗೊತ್ತಾಗಿರೋದಲ್ಲ ಪಾಪ. ಅಬಾಯ ತಕೊಂಡು ನೋಡ್ತಾನೆ ಇರ್ತಾನೆ ಹಾಗೆ. ಅಂದ್ರೆ ಆ ಕಡೆ ಗಮನ ಹೋಗುತ್ತಲ್ಲ, ಕಷ್ಟ ಅವ್ನು ಮರ್ತು ಬಿಡ್ತಾನೆ. ಇವತ್ತು ಈ ಆಟ ಪಾಠಗಳ ಬಗ್ಗೆ ಗಮನ ಬಂದಾಗ ಪಠ್ಯ ಬಗ್ಗೆ ಗಮನ ಹೇಗೆ ಹೋಗುತ್ತೋ, ಚಿಕ್ಕ ಮಕ್ಕ ಆಟ ಆಡ್ತಾ ಇದಾರಲ್ಲ, ಮತ್ತೆ ಹಸಿವು ಅಂತ ಬಂದಿರುತ್ತೆ ಮಗು, ಆಟಕ್ಕೆ ಹೋಗ್ಬಿಡುತ್ತೆ. ಅವ್ರು ಕೊಡ್ಲಕ್ಕೆ ಹೋದ್ರೆ ತಡಿ ತಡಿ ಅಂತ ಬರೋದಿಲ್ಲ ಆಡಕ್ಕದು. ಅವನು ಅದು ಹಿಡಿದು ಹೊಡೆದು ಕುಡಿಸ್ಬೇಕಾಗುತ್ತಲ್ಲ, ಅಷ್ಟು ಬಟ್ಟೆ ಆ ಕಡೆ ಎಂಗೇಜ್ ಆಗಿಬಿಡ್ತಾನೆ. ಈ ಆಟದ ಬಗ್ಗೆ ಮಕ್ಕಳಿಗೆ ಎಂಗೇಜ್ಮೆಂಟ್ ಹೇಗೆ ಬರುತ್ತೋ, ಪಾಠದ ಬಗ್ಗೆ ದೊಡ್ಡವರಿಗೆ ಬರಬೇಕು ಅಂತ ಹೇಳುತ್ತಾರೆ. ಆಟದ ಬಗ್ಗೆ ಮಕ್ಕಳಿಗೆ, ಪಾಠದ ಬಗ್ಗೆ ದೊಡ್ಡವರಿಗೆ. ತೂಟ ಪಾಠ ಆಗಿಬಿಟ್ಟಿದೆ ಅಷ್ಟೇ, ದೊಡ್ಡವರಿಗೆ ಆಟದ ಬಗ್ಗೆನೆ. ಪಾಯ್ತಕ್ಕಡೆ ಎಲ್ಲ ಟಿವಿ ಮುಂದೆ ಕೂತರೆ ಆಗಿಬಿಡ್ತಾರೆ. ಆದ್ರಿಂದ ಎಲ್ಲರೂ ಆಟದ ಬಗ್ಗೆ ಗಮನ ಕೊಟ್ರೆ ಯಶಸ್ವಿ ಆಗೋದು ಯಾವಾಗ, ಪಾಠದ ಬಗ್ಗೆ ದೊಡ್ಡವರಿಗೆ ಗಮನ ಬಂದುಬಿಟ್ರೆ ಅವರಿಗೆ ಆಹಾರದ ಯೋಚನೆ ಬರೋದೇ ಇಲ್ಲ. ಇದು ಬರೀ ಕಥೆಯಲ್ಲ, ಅನುಭವ ಇದು ಒಂದು. ಪರೀಕ್ಷಿತ್ ರಾಜ ಭಾಗವತ ಕೆಡ್ತಾ ಕೂತಿದ್ದಾನೆ. ಆದರೆ ಆರನೇ ದಿವಸ ಪ್ರಾರಂಭವಾಗಿ ಉಪವಾಸ ಕೆಡ್ತಾ ಇದ್ದಾನೆ. ಆರನೇ ದಿವಸ ಬೆಳಿಗ್ಗೆ ಪ್ರಾರಂಭವಾಗಿದೆ. ಆಗ ಸ್ವಾಮಿಗಳು ಕೃಷ್ಣನ ಕಥೆ ಹೇಳಿ ಎಂದು ಕೇಳುತ್ತಾನೆ. ಕೃಷ್ಣನ ಕಥೆ ನನಗೆ ಹೇಳಿದ್ರು. ನಿಜವಾಗಲೂ ನನ್ನ ಸ್ಥಿತಿ ಬಹಳ ವಿಚಿತ್ರವಾದದ್ದು ಸ್ವಾಮಿ. ದ್ರವ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ತಾಂಡವಾನಾಂ ಜುಗೋಪ ಕುಕ್ಷಿಂಗತ ಆತ್ಮಚಕ್ರ ಮಾತುಸ್ತ್ಯ ಮೇಯ ಶರಣಂಗತಾಯ. ನನ್ನ ತಾಯಿಯ ಗರ್ಭದಲ್ಲಿ ಇದ್ದು ಇದ್ದಾಗ ನಾನು ಸುಟ್ಟು ಬೂದಿಯಾಗ್ತಿದ್ದೆ. ಅಂತಹ ಸಮಯದಲ್ಲಿ ನನ್ನನ್ನು ಕಾಪಾಡಿದವನು ಭಗವಂತನಾದ ಕೃಷ್ಣ. ಅವನ ಕಥೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡುತ್ತಾರೆ. ಆಗ ಶುಕಾಚಾರ್ಯ ಹೇಳ್ತಾರೆ, ಅಲ್ಲಯ್ಯ ಎಷ್ಟು ದಿವಸ ಉಪವಾಸ ಕೆಡ್ತಾ ಇದ್ದಿ ಪಾಪ. ಮಧ್ಯೆ ಕೂಡ ಅಕ್ಷಮದಲ್ಲಿ ಉಪವಾಸ ಕೂತಿರ್ತಾರೆ ಟೆಂಟ್ ಒಳಗೆ, ಮಧ್ಯೆ ಮಧ್ಯೆ ಹೋಗ್ಬಿಡ್ತಿರ್ತಾರೆ. ಹಾಗಾಗಿ ಆ ಕಡೆಗೆ ಅಂದ್ರೆ ಟೆಂಟ್ ಒಳಗೆ ಕೂತ ಬಂದ ಉಪವಾಸ, ಆ ಕಡೆ ಹೋದಾಗ ಏನಿಲ್ಲ. ಅದು ಶಿಫ್ಟ್ ಮೇಲೆ ಉಪವಾಸ, ಇಲ್ಲಿ ಯಾರು ಬೇಕಾದ್ರೂ ಮಾಡಬಹುದು. ಶಿಫ್ಟ್ ಮೇಲೆ ಉಪವಾಸ ಮಾಡಿದ್ರೆ ಅಲ್ಲಿ ದಿವಸ ಮಾಡ್ತಿರೋದು, ಅಲ್ಲಿ ಎಲ್ಲಿ ಎದುರು ಕೂತು ಎದ್ದು ಹೋಗಿಲ್ಲ, ಅವರೇ ಎದ್ದು ಹೋಗಿಲ್ಲ. ಶುಕಾಚಾರ್ಯ ಅವ್ರು ಹೇಳ್ತಾ ಇರ್ತಾರೆ, ಕೇಳ್ತಾನೆ ಇದ್ದಾನೆ, ಎದ್ದು ಹೋಗಿಲ್ಲ ನೀನೀಗ, ಎಷ್ಟು ಹಸಿಯಾಗಿರ್ಬೇಕಲ್ಲಪ್ಪ ಅಂತ ಕೇಳಿದ್ರು. ಸ್ವಾಮಿ ಸುನ್ವತಃ ಕೃಷ್ಣ ಕಥಾಮೃತಂ, ನಾನು ಉಪವಾಸ ಇಲ್ವಲ್ಲ, ಕೃಷ್ಣರ ಕಥಾಮೃತ ಪಾನ ಮಾಡ್ತಾ ಇದ್ದೇನೆ, ನನ್ನ ಹಸಿ ಆಗ್ತಾ ಇಲ್ಲ, ನನ್ನ ಬಾಯಾರಿಕೆ ಆಗ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಹೋಗಿ ಅಂತ ಹೇಳ್ತಾನೆ. ನಮಗೆ ಅನುಭವ ಸಿದ್ಧವಾದ ಮಾತಿ. ಮತ್ತು ತುಂಬಾ ಜನ ಏಕಾದಶಿ ಉಪವಾಸ ಇತ್ಯಾದಿ ಮಾಡ್ಲಿಕ್ಕೆ ಆಗದೇ ಇರೋ ಕಾರಣ ಅಂದ್ರೆ ಅವತ್ತಿನ ದಿವಸ ಇವರಿಗೆ ಭಗವಂತನ ಕಥೆ ಕೇಳಬೇಕು ಅಂತ ಜ್ಞಾನನೇ ಇಲ್ಲ. ಅದರಿಂದಾಗಿನೇ ಕೆಲವರಿಗೆ ಗೊತ್ತಾರೆ ಉಪವಾಸ ಮಾಡಿದ್ರೆ ಹೇಳ್ಕೊಳ್ಳೋ ದೊಡ್ಡ ವಿಷಯ, ನಾನು ಉಪವಾಸ ಹೇಳ್ಕೊತಾ ಹೇಳ್ಕೊತಾನೆ ಇರ್ತಾನೆ. ಇನ್ನು ಕೆಲವರು ಮಾಡೋರು ಬಿಡಿಸೋದೆ ಕೆಲಸ ಅವ್ರಿ ಪಾಪ, ಯಾಕೆ ಮಾಡ್ತೀರಿ ಅವ್ರು ಬಿಡಿಸ್ತಾ ಇರ್ತಾರೆ. ಹೀಗಾಗಿ ಬೇರೆ ಎಂಗೇಜ್ಮೆಂಟೇ ಇಲ್ಲ ಅವ್ರಿಗೆ, ಅದಕ್ಕೆ ಡಲ್ ಆಗಿಬಿಡ್ತಾರೆ ಅಷ್ಟೇ. ಭಗವಂತನ ಕಡೆ ಗಮನ ಕೊಡಬೇಕು. ಲೋಕದಲ್ಲಿ ವಿದ್ಯಾರ್ಥಿ ಕಾಸಲು ಕೂತಿರ್ತಾರೆ, ಎಷ್ಟು ಬಂದಿರೋದಿಲ್ಲ, ಐದು ನಿಮಿಷ ಕೊಡಕ್ಕಾಗೋದಿಲ್ಲ ಅವರಿಗೆ, ಹೋ ಅಂತ ಕಿರಿಸ್ತಾ ಇರ್ತಾರೆ. ಎಷ್ಟು ಒಂದು ಗಂಟೆ ಆದ್ರೆ ಹೆಸರನೇ ಇರೋದಿಲ್ಲ, ಆಮೇಲೆ ನೋಡಿದ್ರೆ ಓ ಗಂಟೆ ಆಗಿ ಬೆಲ್ಲ ಆಗಿಬಿಡ್ತಾ ಅಂತ ಹೇಳ್ತಾರೆ. ನನ್ನ ಎಂಗೇಜ್ಮೆಂಟ್ ಎಂಗೇಜ್ ಆಗಿಬಿಡ್ತಾನಲ್ಲ, ತಕ್ಷಣ ಅವನ ರೀತಿ ಬೇರೆ ಆಗಿಬಿಡುತ್ತೆ. ಮತ್ತೆ ನಮಗದು ಗೊತ್ತಿಲ್ಲ. ನಾವು ಭಗವಂತ ಪರಂ ದುಷ್ಟ್ವಾ ನಿವರ್ತತೆ ಅಂತ ಅದಕ್ಕೆ ಹೇಳಿ. ಭಗವಂತನ ಕಡೆ ಯಾವಾಗ ನಮ್ಮ ಇಂದ್ರಿಯಗಳು ಹೋಗುತ್ತೋ, ಗಮನಿಸ ಹಾಕಿ ಬಿಡುತ್ತೋ, ಆ ಈ ಕಡೆ ಗಮನ ಬರೋದಿಲ್ಲ ನಮಗೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ನಾವು ನಿಜವಾಗಲೂ ಕೂಡ ಏಕಾದಶಿ ಆಗಿರುತ್ತೋ ದೊಡ್ಡ ಸಾಧನೆ. ನಾವು ಮಾಡೋದಕ್ಕಾಗೋದಿಲ್ಲ ಅಂದ್ರೆ